ಯಾರು ಅಂತ ಪ್ರಶ್ನೆ ಬರುತ್ತೆ. ನೀವೆಲ್ಲ ಸೇರಿದ್ದೀರಾ ಮಧ್ವನವಮಿ ಉತ್ಸವಕ್ಕೆ, ನೀವೆಲ್ಲ ಬಂದಿದ್ದೀರಾ. ಆದರೆ ಸಾಧ್ಯವೇ? ನೀವು ಒಳಗೆ ಎಷ್ಟು ಚಿಕ್ಕ ಪರಿಮಾಣದಲ್ಲಿರುವಾಗ ನೀವೆಲ್ಲ ಶರೀರ ಹೊತ್ತುಕೊಂಡು ಅಲ್ಲಿ ಬಂದು ಪ್ರವಚನ ಕೇಳೋದಾಗಲಿ, ಆ ರೀತಿಯಾಗಿ ಮುಂದೆ ಊಟ ಹಾಕ್ತಾರೆ, ಪ್ರಸಾದಕ್ಕಿರುತ್ತೆ. ಆ ಪ್ರಸಾದದಲ್ಲಿ ಆ ಹಾಕಿದ ಅಗಡಿನ ಒಂದು ಭಾಗವೂ ನಾವಿಲ್ಲ, ಅಷ್ಟು ಊಟ ಮಾಡೋದು ಹೇಗೆ? ಇದೆಲ್ಲ ಆಲೋಚನೆ ಮಾಡಿ ನಾವು ಮಾಡೋದೇ ಇಲ್ಲ, ಅದನ್ನೇ ಕೊಡ್ತಾ ಇದ್ದಾರೆ. ಅಂತ ಜೀವ ಈ ಜೀವನ ಒಳ ಮಾಡುತ್ತಾನೆ ಅಂದ್ರೆ ಈ ಶರೀರದ ಸುತ್ತು ಶರೀರದ ಆಕಾರದಲ್ಲಿ ತಾನೇ ನಿಂತು ಆ ಶರೀರವನ್ನ ನಮಗೆ ಆಲೋಚನೆ ಕೊಡ್ತಾನೆ. ಹೀಗೆ ಹೋಗಬೇಕು, ಹಾಗೆ ಕೊಡಬೇಕು, ಹೀಗೆ ಕೇಳಬೇಕು ಅಂತ ಆಲೋಚನೆ ಕೊಟ್ಟು ಆಲೋಚನೆಗೆ ತಕ್ಕಂತೆ ಭಗವಂತ ಈ ಶರೀರವನ್ನ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ತಾನೇ ಇಟ್ಟು ತನ್ನ ರೂಪವನ್ನಿಟ್ಟು ಶರೀರ ಹೊತ್ತು ನಿಮ್ಮನ್ನ ಕರಕೊಂಡು ಬಂದು ಪ್ರವಚನಕ್ಕೆ ಕೂಡಿಸಿದ್ದಾನೆ. ಅವನೇ ಪ್ರವಚನ ಕೇಳಿಸ್ತಾ ಇದ್ದಾನೆ, ಅವನೇ ಮುಂದೆ ಭೋಜನವೂ ಮಾಡಿಸ್ತಾನೆ. ಈ ಸ್ವಾಮಿ ನಮಗೆ ತಾಯಿಯ ಹೊಟ್ಟೆಯಲ್ಲಿ ನಾವು ಬಿದ್ದಾಗಲಿಂದ ಸಾಯುವ ಪರ್ಯಂತ ಈ ಶರೀರ ಹೊತ್ತು ಹೊತ್ತು ತಿರುಗ್ತಾನೆ. ಅದು ನೀವು ಎಷ್ಟು ಸಲ ಕುಣಿಯಬೇಕಂದ್ರೂ ಕುಣಿಸ್ತಾನೆ, ನೀನು ಬೇಕಾದ್ರೂ ಮಾಡಿಸ್ತಾನೆ. ನಿಮಗಾಗಿ ನಿಂತಿರುವ ಏನು 24 ಗಂಟೆ 7x24 ಅಲ್ಲ, 100 ವರ್ಷ ನೀವು ಬದುಕಿದ್ರೆ 24x ನಿಮ್ ಸುತ್ತೇ ಇರ್ತಾನೆ, ನಿಮಗಾಗಿ ಒದ್ದಾಡ್ತಾ ಇದ್ದಾನೆ ಭಗವಂತ. ಅಂತ ಸ್ವಾಮಿಗೆ ಚೂರು ಪೂಜೆ ಮಾಡಬಾರದೇ ಅಂತ ಕೇಳ್ತಾರೆ. ಈಗ ಆ ದೇವರನ್ನೇ ಮನಸ್ಸಿಡಬೇಕು ಅಂದ್ರೆ ಮನಸ್ಸೆಲ್ಲಿ ಹೋಗುತ್ತೆ? ಒಂದಾ ದೇವರ ಪೆಟ್ಟಿ ಕಡೆಗೆ, ಒಂದಾ ಎಲ್ಲೋ ಕಾಣದ ವೈಕುಂಠದ ಕಡೆಗೆ, ಅಥವಾ ಒಂದು ದೇವರ ಚಿತ್ರಪಟದ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ? ಆದರೆ ನಮ್ಮ ಸುತ್ತೇ ಇದ್ದು ಈ ಶರೀರದ ಸುತ್ತು ತನ್ನ ಶರೀರವನ್ನಿಟ್ಟು ತನ್ನ ರೂಪವನ್ನಿಟ್ಟು ಇದನ್ನು ಹೊತ್ತುಕೊಂಡು ತಿರುಗ್ತಾ ನಮಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲವನ್ನ ಕೊಡತಕ್ಕಂಥ ಸ್ವಾಮಿ ಏನಿದ್ದಾನಲ್ಲ, ಈ ರೂಪವನ್ನು ನೋಡಿ ಎಂದರು. ಆ ರೂಪವನ್ನೇ ವಿರಾಟ್ ರೂಪ ಅಂತಾರೆ, ನಮ್ಮ ಶರೀರ ಸುತ್ತು ಇರತಕ್ಕಂಥ ರೂಪ. ಈ ರೂಪಕ್ಕೆ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ, ಇವರನ್ನೇ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಬೆಳಿಗ್ಗಿನಿಂದ ರಾತ್ರಿವರೆಗೂ ಸಾಧನೆ ಅಂದರೆ ನಾವು ಚೂರು ಹೆದರುತ್ತೇವೆ. ಅಪ್ಪ, ಸಾಧನೆ ಅಂದ್ರೆ ಎಲ್ಲಾ ಬಿಟ್ಟು ದೇವರ ಮುಂದೆ ಕೂಡುವುದು ಸಾಧನೆ ಅಂತ ನಮ್ ಕರೀರಿ ಕಲ್ಪನೆ. ಅಥವಾ ಒಂದು ದೇವಸ್ಥಾನದಲ್ಲೋ ಎಲ್ಲೊಂದು ಕಡೆ ಸೇರಬೇಕು, ಭಜನೆ, ತಾಳ ತಟ್ಟುವುದು, ಇದು ಮಾಡುವುದು, ಇದೇ ಸಾಧನೆ. ಇದಲ್ಲದೆ ಮನೆಯಲ್ಲಿ ಏನು ತಿರುಗಾಡುವುದು, ತಿನ್ನುವುದು, ಕೂಡುವುದು, ಕುಡಿಯುವುದು, ಆಫೀಸ್ ಹೋಗುವುದು, ಬರುವುದು, ಮಾತಾಡುವುದು, ಇವೆಲ್ಲ ಸಾಧನೆ ಅಲ್ಲ. ಅದು ಡೈಲಿ ನಮ್ ರೊಟೀನ್ ಲೈಫ್, ಅದು ಬೇರೆ, ಇದು ಬೇರೆ, ಇದು ದೇವರದ್ದು ಬೇರೆ ಅಂತ ಕಲ್ಪನೆ ಇಟ್ಟುಕೊಂಡದ್ದಕ್ಕೆ ನಮ್ಗೆ ಹೀಗಾಗಿದೆ. ಅದನ್ನ ತೆಗೆದು ಬಿಡುತ್ತಾ ಇದ್ದಾರೆ. ಏನು ಅಂದರೆ, ಬೆಳಿಗ್ಗೆಯಿಂದ ತಿಂದದ್ದು, ತಿರುಗದ್ದು, ಕುಡದದ್ದು, ಸ್ನಾನ ಮಾಡಿದ್ದು ಏನೇನಿವೆ, ಇದೆಲ್ಲವೂ ಕೂಡ ನಿಮ್ಮದಲ್ಲಯ್ಯ, ನಿಮ್ಮ ಸುತ್ತಲೂ ಇರುವ ಭಗವದ್ ರೂಪಕ್ಕೆ ನೀವು ಮಾಡುವ ಪೂಜಾ ಅಂತ ಚಿಂತನೆ ಮಾಡಿ, ಅವಾಗ ಏನಾಗುತ್ತೆ ಅಂದರೆ, ಬೆಳಿಗ್ಗೆಯಿಂದ ನಾವು ಮಾಡಿದ ಪ್ರತಿಯೊಂದು ಕೆಲಸ, ಊಟ ಮಾಡಿದ್ದು, ಏನೇನು ಕುಡದದ್ದು, ಮತ್ತು ವಿಶೇಷವಾಗಿ ತಿರುಗಾಡಿದ್ದು, ಎದ್ದದ್ದು, ಕೂತದ್ದು, ಮಾತಾಡಿದ್ದು, ಪ್ರತಿಯೊಂದು ಆ ದೇವರಿಗೆ ವಿಶೇಷವಾಗಿರತಕ್ಕಂಥ ನನ್ನ ಸುತ್ತ ಇರುವ ಭಗವಂತನ ಪೂಜಾ ಅಂತ ಚಿಂತನೆ ಮಾಡುತ್ತಾ ಬಂದರೆ, ಒಂದು ಕಡೆ ನಮ್ಮ ಕೆಲಸಗಳು ಯಾವುದೂ ನಿಂತಿಲ್ಲ, ವಿಶೇಷವಾಗಿ ಎಲ್ಲಾ ಕೆಲಸಗಳು ಆಯಿತು, ಮಾತುಗಳು ಆಯಿತು, ಎಲ್ಲವೂ ಆಯಿತು. ಇನ್ನೊಂದು ಕಡೆ ಒಂದು ಮನಸ್ಸಿನ ಭಾಗ ಸದಾ ದೇವರನ್ನೇ ಆ ಕರ್ಮಗಳಲ್ಲಿ ಚಿಂತನೆ ಮಾಡ್ತಾ ಬರ್ತಾ ಇದೆ. ಅದರಿಂದ ಏನಾಗುತ್ತೆ, ಭಗವಂತನ ವಿಶೇಷವಾದ ಚಿಂತನೆ ನಮಗೆ ಒಡಮೂಡ್ತಾ ಬರುತ್ತೆ, ಕೆಲಸಗಳು ನಿಲ್ಲಲ್ಲ, ಸಾಧನೆ ಸುಲಭ ಆಯಿತು. ಅದನ್ನು ಹೇಳ್ತಾ ಇದ್ದಾರೆ. ಸಾಧನೆ ಅಂದ್ರೆ ಬೇರೆ ಏನೂ ಅಲ್ಲ. ನಿಮಗಂತೂ ಇಷ್ಟರವರಿಗೆ ದೇವರ ಸಾಧನೆ ಅಲ್ಲದೆ ನಿಮ್ಮ ಜೀವನ. ನಮಗಿರೋದೆಷ್ಟು ಗಂಟೆ, 24 ಗಂಟೆ. ಆ 24 ಗಂಟೆಗಳಲ್ಲಿ ನಮಗೆ ನಿದ್ದೆಗೆ ಹೋಗುವುದೇ 8-10 ಗಂಟೆ. ಆ 14 ಗಂಟೆ ಉಳಿದರೆ ಆ 14 ಗಂಟೆಯಲ್ಲಿ ದೇವರಿಗೆ ನಾವು ಡೊನೇಟ್ ಮಾಡುವುದೇ 1-2 ಗಂಟೆ. ಇನ್ನು ಉಳಿದದ್ದು 12 ಗಂಟೆ ನಾವು ಈ ತಿನ್ನೋ ಕುಡಿಯೋ ಕಾರ್ಯಕ್ರಮದಲ್ಲೇ ಕಳೆಯುತ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳೆಲ್ಲ 12 ಗಂಟೆ ನೀವು ಯಾವುದಕ್ಕೆ ಇಟ್ಕೊಂಡಿದ್ದೀರಾ ಮೀಸಲು ಅಂದರೆ, ಸುಖ ಪಡಲಿಕ್ಕೆ ಅಂತ ನಾವು ಹೇಳೋದು. ಹಾಗಂದ್ರು ಆ ಸುಖ ಪಡೋದೇ ಭಗವಂತನ ಪೂಜಾ ಅಂತ ಮಾಡಿಬಿಡಿ. ಅಂದರೆ ಸುಖ ಪಡಲಿಕ್ಕೆ ಇಂದ್ರಿಯಗಳು ಬೇಕು, ಪದಾರ್ಥಗಳು ಬೇಕು. ಆ ಪದಾರ್ಥಗಳ ಮೂಲಕ ನಾವು ಆ ವಿಶೇಷವಾದ ಇಂದ್ರಿಯಗಳಿಂದ ಸುಖ ಪಡುತ್ತೇವೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ. ಹಾಗಂದ್ರು ಆ ಸುಖ ಪಡುವುದೇ ದೇವರ ಪೂಜಾ, ಅದರಲ್ಲಿ ಚೂರು ನೆನಪು ಬರಲಿ ದೇವರದ್ದು. ಹೇಗೆ ಅಂದರೆ, ಆ ಇಂದ್ರಿಯಗಳಲ್ಲಿ ದೇವರನ್ನ ನೆನೆದು ಬಿಡಿ, ಪದಾರ್ಥಗಳಲ್ಲಿ ದೇವರನ್ನ ನೆನೆದು ಬಿಡಿ, ಹಾಗೆ ಆ ಸುಖ ಪಡುವಾಗ ಬಂದ ಸುಖದಲ್ಲೂ ದೇವರನ್ನ ನೆನೆದು ಬಿಡಿ, ಇದೇ ವಿಶೇಷವಾದ ಸಾಧನೆ ಎಂದ್ರು. ಅದನ್ನ ಅರಣ್ಯಕಾಚಾರ್ಯರು ಅಧ್ಯಾತ್ಮ ರಸರಂಜನೆಯಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೊರಡ್ತಾರೆ. ಅದನ್ನು ಹೇಳ್ತಾರೆ, ಬೆಳಿಗ್ಗೆದ್ದ ಕೂಡಲೇ ಹೇಳ್ತಾರೆ, ಬೆಳಿಗ್ಗೆದ್ದ ಕೂಡಲೇ ನಾನೇನು ವಿಶೇಷವಾಗಿ ಆ ಕಾಲಕೃತ್ಯಗಳನ್ನ ಮಾಡಿಕೊಳ್ಳಿಕ್ಕೆ ಹೋಗ್ತೇನೆ, ಆ ಹೋದಾಗ ಆ ಶರೀರದ ಮಲವನ್ನೆಲ್ಲ ವಿಸರ್ಜನೆ ಆಗುತ್ತಲ್ಲ, ಆಗ ಚಿಂತನಾ ಕ್ರಮವನ್ನು ಕೊಡುತ್ತಾರೆ. ಈ ಶರೀರವೇ ದೇವ ಮಂದಿರ, ಇಲ್ಲಿ ದೇವರು ನಿಂತಿದ್ದಾನೆ, ಅಲ್ಲಿರುವ ಮಲವನ್ನ ವಿಸರ್ಜನೆ ಮಾಡುವುದು ಅಂದ್ರೆ ದೇವ ಮಂದಿರ ಶುದ್ಧೀಕರಣ ಮಾಡುವುದು ಅಂತ ತಾತ್ಪರ್ಯ. ಅಂತ ಕಾಲಕ್ಕೆ ಆ ದೇವ ಮಂದಿರವನ್ನ ನಾನು ಶುದ್ಧ ಮಾಡುವುದು ಅಂದರೆ ಭಗವಂತನ ವಿಶೇಷವಾಗಿರತಕ್ಕಂಥ ಚಿಂತನೆ. ಏನಂತ ಸ್ವಾಮಿ, ಇದು ನಿನ್ನ ಮಂದಿರದ ಮಾರ್ಜನೆಯನ್ನು ನಾನು ಮಾಡತಾ ಇದ್ದೇನೆ, ನಿನ್ನ ಮಂದಿರದ ಮಾರ್ಜನೆಯಿಂದ ನನಗೆ ವಿಶೇಷವಾಗಿರತಕ್ಕಂಥ ಸಂತೋಷ ಸಿಗ್ತಾ ಇದೆ ಹರಿಯೇ. ನೀನಿರುವಂತಹ ಮಂದಿರ ಈ ಮಂದಿರ ಮಾರ್ಜನ ಆಗಲಿ ಅಂತ ಚಿಂತನೆ ಮಾಡಿದರೆ ಆ ಒಂದು ಏನು ವಿಶೇಷವಾಗಿರತಕ್ಕಂಥ ಕಾಲಕೃತ್ಯ ಮಾಡುವಾಗ ಆ ಶರೀರ ದೇವರ ಮಂದಿರ ಅದನ್ನು ಶುದ್ಧಿ ಮಾಡುತ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿದರೆ ಸಾಕಂತೆ, ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ. ಸರಿ, ನಂತರ ಬಂದು ಕೈಕಾಲು ತೊಳೆಯೋದು, ಮುಖ ತೊಳೆಯೋದು, ಇದೆಲ್ಲ ಏನಿದೆಯಲ್ಲ ಅದನ್ನು ಹೇಳುತ್ತಾರೆ. ಕ್ಷಾಲನಂ ಪದಯೋರ್ಮುಖಸ್ಯ ಚ ಪಾಣಿಪಲ್ಲವಯೋಶ್ಚ ಗಂಡೂಷಣಂ ಸತತಂ ತವಾಸ್ತ್ವಿತಿ ಮಾನಸಂ ರಮತಾ ಮುದಾ. ಹೇ ಸ್ವಾಮಿ, ಬೆಳಿಗ್ಗೆದ್ದು ನಾನು ಕೈಕಾಲು ತೊಳೆಯೋದು, ಮುಖ ತೊಳೆಯೋದು, ಇದೆಲ್ಲವೂ ಕೂಡ ಅಲ್ಲಿರುವ ನಿನ್ನ ವಿಶೇಷವಾದ ರೂಪಕ್ಕೆ ಪೂಜಾ ಅಂತ ನಾನು ಚಿಂತನೆ ಮಾಡುವಂತೆ ನನ್ನ ಮನಸ್ಸು ಸದಾ ಸಂತೋಷ ಪಡಲಿ ಹರಿಯೇ. ನಂತರ ಎದ್ದು ಬಂದೆ, ಕಾಲಕೃತ್ಯಗಳಾಯಿತು, ಅದ ಮೇಲೆ ನಮ್ಮವರು ಸರಿ ಮಾತಾಡುವುದು, ಬೆಳಗ್ಗಿನ ಏನಪ್ಪ ಗುಡ್ ಮಾರ್ನಿಂಗು ಏನೇನು ಹೇಳ್ತೀರಾ, ಅವೆಲ್ಲವೂ ಕೂಡ ಅಲ್ಲಲ್ಲಿರುವ ಮನೆಯಲ್ಲಿರುವ ವ್ಯಕ್ತಿಗಳಲ್ಲಿರುವ ಭಗವದ್ ರೂಪಕ್ಕೆ ಪೂಜಾ ಅಂತ. ಇಷ್ಟು ಕಾಲ ಆ ಹೆಂಡತಿ ಮಕ್ಕಳು ಅಥವಾ ಪಕ್ಕದವರು ಅವರನ್ನ ಹಲೋ ಅಂತ ಮಾತಾಡಿಸಿದ್ದಾಯಿತು, ಈಗಲೂ ಅದೇ ಮಾತಾಡಿಸಿ, ಆದರೆ ಹಚ್ಚೂರು ಥಾಟ್ ಪ್ರಾಸೆಸ್ ವಿಷನ್ ಡಿಫರೆನ್ಸ್ ಇದೆ. ಏನಿದು ಅಂತ ಹೇಳಿದರೆ, ಅಲ್ಲಿರುವ ಭಗವದ್ ರೂಪಕ್ಕೆ, ಅಲ್ಲಿ ಭಗವದ್ ರೂಪ ಇದೆ, ವಿರಾಟ್ ರೂಪ ಇದೆ, ಇಲ್ಲದಿದ್ರೆ ಈ ವ್ಯಕ್ತಿ ನನ್ನ ಮುಂದೆ ಹೇಗಿರ್ತಾರೆ. ಅದಕ್ಕೆ ಆ ಮಾತಾಡಿಸೋ ಕಾಲಕ್ಕೆ ಆ ಜೀವಿಯ ಜೊತೆಗೆ ಆ ಸ್ವಾಮಿಯನ್ನು ನೆನಪಿಟ್ಟುಕೊಂಡು, ಸ್ವಾಮಿ ನಿನಗಿದ್ದು ಪೂಜೆ ಆಗಲಿ, ಮಾತಾಡಿದ್ದು ನಿನಗ್ ಪೂಜೆ ಆಗಲಿ ಅಂತ ಮಾಡಬೇಕಂತೆ. ನಂತರ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಅಥವಾ ಗಂಡ ಮಕ್ಕಳಿಗೆ ಏನು ಮಾವನ ಅತ್ತೆ ಮಾವನರಿಗೆ ತಂದೆ ತಾಯಿಗಳಿಗೆ ಮಾಡಿದ ಸೇವೆ ಇರುತ್ತಲ್ಲ, ಅಲ್ಲಲ್ಲಿರುವ ಭಗವದ್ ರೂಪಕ್ಕೆ ಸೇವಾ ಅಂತ ಮಾಡಬೇಕು. ಅದಕ್ಕೆ ದಾಸರಾಗಿ ಹೇಳುತ್ತಾರೆ, ಅವರವರ ಮನದಭಿಲಾಷಗಳ ಸಲ್ಲಿಸುವುದು ಮಹಯಜ್ಞ ಹರಿಪೂಜೆ ಅಂತ. ಇದನ್ನೆಲ್ಲ ಬಿಟ್ ಬೈ ಬಿಟ್ ಪಟ್ಟಿ ಕೊಡುತ್ತಾರೆ ಅರಣ್ಯಕಾಚಾರರು. ನಮಗೆ ಏನೇನು ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಘಟನೆಗಳು ಬರುತ್ತೆ, ಏನೇನು ಜೀವನದ ನಾನಾ ರೀತಿಯಾದ ಒಂದು ವ್ಯವಸ್ಥೆ, ಅದರಲ್ಲೇ ದೇವರ ಚಿಂತನೆಯನ್ನು ಹೇಳಿಕೊಡುತ್ತಾರೆ. ಸರಿ, ನಂತರ ಸ್ನಾನಕ್ಕೆ ಬಂದು ಸ್ನಾನ ಮಾಡುವ ಕಾಲಕ್ಕೆ ಹೇಳುತ್ತಾರೆ, ಸ್ನಾನಮಸ್ತು ಅಭಿಷೇಚನಂ ತವ ತತ್ರ ಪೌರುಷ ಸೂಕ್ತಕಂ ಮಂತ್ರಮಸ್ತು. ಹೇ ಸ್ವಾಮಿ, ಏನು ಸ್ನಾನ ಮಾಡುತ್ತೇನಲ್ಲ, ನನ್ನ ಸುತ್ತು ಇರುವ ನಿನ್ನ ರೂಪಕ್ಕೆ ಸ್ನಾನವಯ್ಯ. ನಂತರ ಎರಡು ವಸ್ತ್ರ ಉಡುತ್ತೇನಲ್ಲ, ಆ ವಸ್ತ್ರ ನಿನಗೆ ವಸ್ತ್ರ ಆಗಲಿದೆ. ನಂತರ ಗೋಪಿಚಂದನ ಧಾರಣೆ ಮಾಡಿದ್ದು, ಮಾಲೆಗಳನ್ನ ಅಂದ್ರೆ ವಿಶೇಷವಾದ ತುಳಸಿ ಮಾಲಾದಿಗಳನ್ನ ಹಾಕೊಂಡದ್ದು ನಿನ್ನ ರೂಪಕ್ಕೆ ಅಲಂಕಾರ ಆಗಲಿ. ನಂತರ ಆಚಮನ, ಆಸನ, ಆಚಮನ, ಸಂಧ್ಯಾವಂದನ, ದೇವರ ಪೂಜಾ, ಇದೆಲ್ಲ ನೀನೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸಿದ್ದು ನಿನಗಾಗಲಿ ಹರಿಯೇ. ನಂತರ ಮತ್ತೇನಪ್ಪ, ಗಂಧ ಎಲ್ಲ ಹಚ್ಚಿಕೊಳ್ತೀವಲ್ಲ, ಗಂಧಾಕ್ಷತೆ ಇಟ್ಟುಕೊಂಡು ಇನ್ನೇನು ಊಟ ಕೊಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಚಂದನಾಭಿವಿದಪ್ಪಿ ಅಲಂಕೃತಿ ರಸ್ತುತೆ ತಿಲಕಂ ಚಭೋ. ಹೇ ಸ್ವಾಮಿ, ನನ್ನ ಈ ಶರೀರಕ್ಕೆ ವಿಶೇಷವಾಗಿ ಗಂಧ ಹಚ್ಚಿದೆನಲ್ಲ, ಅದು ಶರೀರಕ್ಕಲ್ಲ, ಶರೀರ ಸುತ್ತು ಇರುವ ನಿನಗ ಹಚ್ಚಿದ್ದೇನೆ ಹರಿಯೇ, ನಿನಗರ್ಪಿತವಾಗಲಿ. ನಂತರ ಅಕ್ಷತೆ ನಿನಗಾಗಲಿ ಅಂತ ಹೇಳ್ತಾರೆ. ಭೋಜನ ಪಾತ್ರಂ, ಎಲೆ ಮುಂದೆ ಹಾಕೊಳ್ತೀರಿ, ಏನು ಮುಂದೆ ಎಲೆ ಹಾಕೊಂಡು ತಂಬಿಗೆ ತಲೆ ಇಟ್ಟು ಮಾಡುತ್ತೀವಲ್ಲ, ಇಷ್ಟು ಕಾಲ ಹಾಕಿದ್ದು ನನಗೆ ಎಲೆ ಹಾಕಿದ್ದು ನಾವು ತಂಬಿಗೆ ಇಟ್ಟುಕೊಂಡದ್ದು ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭೋಜನ ಪಾತ್ರ ನಿನಗಾಗಲಿ ಹರಿಯೇ, ನನ್ನ ಆಕಾರದಲ್ಲಿ ಮೊದಲು ನೀನು ತುತ್ತು ತಗೊಂಡು ಕೈ ಎತ್ತಿ ನನ್ನಿಂದ ಕೈ ಎಬ್ಬಿಸಿ ವಿಶೇಷವಾಗಿ ಆ ತುತ್ತನ್ನ ನನ್ನ ಬಾಯಲ್ಲಿಟ್ಟು ನೀನೇ ಈ ಮುಖದಲ್ಲಿ ನಿನ್ನ ಮುಖ ಇಟ್ಟು ಆ ತುತ್ತನ್ನ ಅಗಿದು ನೀನೇ ನುಂಗಿಸಿ ಅದನ್ನ ಜೀರ್ಣ ಮಾಡಿಸ್ತೀಯ, ತೃಪ್ತಿಯನ್ನ ಕೊಡತೀಯ. ಹಾಗಾದರೆ ಮೊದಲು ತುತ್ತು ನೀನೇ ತಗೊಳ್ಳೋದು, ಆದ ಕಾರಣ ಈ ಊಟ ನಿನಗಾಗಲಿ, ಆ ಅನ್ನದಲ್ಲಿರುವ ನಿನ್ನ ರೂಪವನ್ನೇ ನೀನು ತಗೊಳ್ತೀಯ, ಅಲ್ಲಿರುವ ರಸವನ್ನ ತೃಪ್ತಿಯನ್ನು ನನಗೆ ಕೊಡ್ತೀಯ ಹರಿಯೇ. ಅದರಿಂದ ಮೊದಲು ನೀನು ತಗೊಂಡ್ರೆ ಹೊರತು ನನ್ನ ಬಾಯಿಗೆ ಬರಲ್ಲ, ನಿನಗೇ ಇದು ವಿಶೇಷವಾಗ ಅರ್ಪಿತವಾಗಲಿ ಹರಿಯೇ ಅಂತ ಆ ಪದಾರ್ಥದಲ್ಲಿರುವ ಭಗವಂತ ರೂಪಗಳನ್ನ ಸ್ವಾಮಿಗೆ ಅರ್ಪಣೆ ಮಾಡುತ್ತಾ ಆ ಪದಾರ್ಥಗಳೇನಿವೆ ಅಲ್ಲಲ್ಲಿ ಒಂದೊಂದರಲ್ಲಿ ಭಗವಂತ ರೂಪ ಚಿಂತನೆ ಮಾಡಬೇಕಂತೆ. ವಾಸುದೇವನು ಅನ್ನದೊಡು ನಾನಾ ಸುಭಕ್ಷದಿ ಸಂಕರ್ಷಣನು, ಕೃತೀಶ ಪರಮಾನ್ನದೊಡು ಮೃತದೊಳಗಿಪ್ಪನ ನಿರುದ್ಧ, ಆ ಸುಪರ್ಣಾಂಸಗನು ಸೂಪದಿ ವಾಸವಾನುಜ ಶಾಖದೊಡು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲಸಿಹನು ಅಂತ ಏನಿದೆ ಚಿಂತನೆ ಅದು ಮಾಡಿ ನನ್ನೊಳಗೆ ನೆಲೆಸಿದ ಬಿಂಬಮೂರ್ತಿಯೇ ನಿನಗರ್ಪಿತ ಅಂತ ಮಾಡಬೇಕಂತೆ. ಇವಾಗ ನಿಮಗೆ ನಿಮ್ಮ ಎದುರಿಗೆ ದೊಡ್ಡ ಭಾಗ್ಯ ಕೂತಿದೆ. ಏನಪ್ಪ ಒಂದು ತುತ್ತು ನೀವು ಭಗವಂತನ ಮಧ್ವರಾಯರ ಪ್ರಸಾದವನ್ನ ಶ್ರೀಹರಿಯ ಪ್ರಸಾದವನ್ನ ಸ್ವೀಕಾರ ಮಾಡಲಿಕ್ಕಿದ್ದೀರಾ, ಇವಾಗೆ ವಿಶೇಷ ಚಿಂತನೆ ಮಾಡಬೇಕಂತೆ. ಏನ ಚಿಂತನೆ ಅಂದರೆ ಪ್ರತಿಯೊಬ್ಬರ ಶರೀರದಲ್ಲೂ 72,000 ನಾಡಿಗಳು, ಆ 72,000 ನಾಡಿಗಳಲ್ಲಿ ಅದು ಇಂಡಿಯಾದಲ್ಲಿ ಕೂತಿದ್ರು ಫಾರಿನ್ ಅಲ್ಲಿ ಕೂತಿದ್ರು ದೇವತೆಗಳಲ್ಲಿ ಇದ್ದೇ ಇರ್ತಾರೆ ಸರಿಯಾ. ಅಂತ ಆ ದೇವತೆಗಳೆಲ್ಲ 72,000 ದೇವತೆಗಳಿರ್ತಾರೆ ಅಲ್ಲಿ ಭಗವಂತನ 72,000 ರೂಪಗಳು, ಬೃಹತಿ ಸಹಸ್ರ ರುಕ್ಕಿನಲ್ಲಿ ನಿಂತ ಭಗವದ್ ರೂಪಗಳು ನಿಂತಿವೆ. ಆ ರೂಪಗಳಿಗೆ ಊಟ ಅಂತ ತಿಳಿದು ನಾವು ವಿಶೇಷವಾಗಿ ಭಗವಂತನಿಗೆ ಸರೇ ನಿನಗರ್ಪಿತ ಅಂತ ನಾವು ಭೋಜನ ಮಾಡಿದ್ದೇ ಆದರೆ ಅವಾಗ ಏನು ಫಲ ಬರುತ್ತೆ ಎಂದು ದಾಸರಾಜರು ಹೇಳ್ತಾರೆ. ನೋಡಿ ಮಾಡಿದ್ದೇನು ಊಟ, ಇನ್ನೊಬ್ಬರಿಗೆ ನೀವಂತೂ ಇವಾಗ ಊಟ ಹಾಕ್ತೀರಾ, ಆ ಊಟ ಹಾಕುವಾಗ ಈ ಚಿಂತನೆ ಮಾಡಿದ್ರೆ ಎಷ್ಟು ಫಲ ಅಂದರೆ ನಾವು 100 ವರ್ಷ ಬದುಕಿದ್ದು ಆ 100 ವರ್ಷದ ಪ್ರತಿಯೊಂದು ದಿವಸ ಇಬ್ಬರು ದಂಪತಿಗಳಿಗೆ ಭೋಜನ ಹಾಕಿದರೆ ಎಷ್ಟು ಫಲ ಬರಬೇಕು, ಇಡೀ 100 ವರ್ಷ ಇಬ್ಬರು ದಂಪತಿಗಳಿಗೆ ಊಟಕ್ಕೆ ಹಾಕಿದರೆ ಎಷ್ಟು ಫಲ ಬರಬೇಕು, ಅಷ್ಟು ಫಲ ನಮಗೆ ಒಂದು ದಿವಸ ಈ ಚಿಂತನೆ ಮಾಡಿ ಇಬ್ಬರಿಗೆ ಊಟ ಹಾಕಿದರು ಒಬ್ಬರಿಗೆ ಊಟ ಹಾಕಿದರು ಅಥವಾ ನಾವು ಊಟ ಮಾಡಿದ್ರೂ ಮೌನವಾಗಿ ಬರುತ್ತೆ. ನಿತ್ಯ ಮನೆಯಲ್ಲಿ ಗಂಡ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಊಟ ಅಂತ ಆಗತ್ತೆ, ಅವಾಗ ಯಾಕೆ ಚಿಂತನೆ ಮಾಡಬಾರದು? ಯಾಕೆ ಅವರಲ್ಲಿ 72,000 ನಾಡಿ ಇಲ್ಲವಾ, ಅಲ್ಲಿ ಭಗವಂತನ ರೂಪಗಳಿಲ್ಲವಾ, ಅವರು ಚಿಂತನೆ ಮಾಡಬಾರದ? ಇದು ಮಾಡಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನು ಜೀವನದಲ್ಲಿ ಯಾವ ವ್ಯವಸ್ಥೆ ಭಗವಂತ ಕೊಟ್ಟಿದ್ದಾನೆ ಅದರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಪಡೀಲಿಕ್ಕೆ ನೋಡಿ, ಒಳ್ಳೆ ಒಳ್ಳೆ ದೇವರ ನೈವೇದ್ಯಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನೋಡಿ. ಆಗ್ತಾ ಇದ ಸರಿ ಇಲ್ಲ, ಸದ್ಯಕ್ಕೆ ಇದ್ದದ್ದನ್ನೇ ದೇವರ ಮುಂದಿಟ್ಟು ಸ್ವಾಮಿ ಇದು ನನ್ನ ಪಾಲಿಗೆ ಬಂದಿದೆ, ಇದನ್ನು ನಿನ್ನ ಅಮೃತದ ದೃಷ್ಟಿಯಿಂದ ಪವಿತ್ರ ಮಾಡಯ್ಯ, ನಿನಗರ್ಪಿತ ಹರಿಯೇ, ನೀನೇ ಸ್ವೀಕಾರ ಮಾಡುವಂತ ಸ್ವೀಕಾರ ಮಾಡಿದರೆ ಭಗವಂತ ಕರುಣಾಸಮುದ್ರ ಕ್ಷಮಾ ಮಾಡಿ ನಮ್ಮನ್ನ ಉದ್ಧಾರ ಮಾಡುತ್ತಾನೆ. ಆ ದೃಷ್ಟಿಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಇನ್ನ ಹೇಳುತ್ತಾರೆ, ಈ ವಿರಾಟ್ ರೂಪ ನಮ್ಮ ಶರೀರ ಸುತ್ತಿದೆ, ಅಷ್ಟೇ ಅಲ್ಲದೆ ನಮ್ಮ ಶರೀರದಲ್ಲಿ ಸೂಕ್ಷ್ಮವಾಗಿ 14 ಲೋಕಗಳು ನಿಂತಿವೆ. ಆ 14 ಲೋಕಗಳಲ್ಲಿ 14 ಲೋಕದಲ್ಲಿರುವ ಸಕಲ ಸಾಂಶರು ನಿಂತಿರ್ತಾರೆ. ಅವರವರಿಗೆ ಭಗವಂತ ಈ ಊಟದ ಮೂಲಕ ಅವರವರಿಗೆ ಬೇಕಾದ ತೃಪ್ತಿಯನ್ನ ಕೊಡಲಿ ಅಂತ ನಾವು ಚಿಂತನೆ ಮಾಡಿದರೆ 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಮಧ್ವನವಮಿ ಪ್ರಯುಕ್ತ ಭೋಜನ ಮಾಡಿಸಿದ ಫಲ ಸಿಗುತ್ತೆ. ಇಂತಹ ಅದ್ಭುತವಾದ ಸಾಧನೆಗಳು ಕೂತಿವೆ. ಈ ಸಾಧನೆಗಳನ್ನ ಬಿಟ್ಟು ಬರೀ ಕರ್ಮಾನುಷ್ಠಾನ ಮಾಡೋದು ಮಾತ್ರ ಅಲ್ಲ, ಆ ಕರ್ಮಾನುಷ್ಠಾನ ಜೊತೆಗೆ ಮಾನಸಿಕವಾದ ಚಿಂತನೆ, ಇದ್ದದ್ದನ್ನು ಇದ್ದ ಹಾಗೆ ತಿಳಿಯುವುದೇ ಅನುಸಂಧಾನ. ಈ ರೀತಿಯಲ್ಲಿ ನಮ್ಮೊಳಗೆ ದೇವತೆಗಳು ಎಲ್ಲರೂ ಇದ್ದಾರೆ ಎಂದು ಚಿಂತನೆ ಮಾಡಿ ಅವರಿಗೆ ತೃಪ್ತಿಯಾಗಿ ಭಗವಂತನಿಗೆ ಕೃಷ್ಣ ನಿನಗರ್ಪಿತ ಅಂತ ಊಟ ಮಾಡುವುದು ದೊಡ್ಡ ಸಾಧನೆ. ದಿನಕ್ಕೊಂದು ಊಟ ಸರಿಯಾಗಿ ಮಾಡಿದರೆ ಸಾಕು, ದೊಡ್ಡ ಸಾಧನೆ ಆಗುತ್ತೆ. ನಂತರ ಹೇಳುತ್ತಾರೆ, ಸ್ವಾಮಿ ಊಟ ಮಾಡಿದನಲ್ಲ, ಊಟ ಮಾಡಿದ ಮೇಲೆ ಕೈ ತೊಳೆಯುತ್ತೇನೆ, ಆ ಕೈ ತೊಳೆದದ್ದು ಈ ಕೈಯಲ್ಲಿರುವ ನಿನ್ನ ಕೈಗೆ ತೊಳೆದದ್ದಯ್ಯ, ನಿನ್ನ ಕೈ ತೊಳೆದದ್ದು, ನಿನ್ನ ಕಾಲು ತೊಳೆದದ್ದು, ಬಾಯಿ ಮುಕ್ಕಳಿಸಿದ್ದು ನಿನಗಾಗಿ ಹರಿಯೇ, ನಿನ್ನ ಪೂಜೆಯಾಗಲಿ ಅಂತ ಹೇಳ್ತಾ ಇದ್ದಾರೆ. ನಂತರ ತೀರ್ಥ ಪ್ರಾಶನ ಮಾಡಿದ್ದು, ಭೋಜನ ಆದ ಮೇಲೆ ಸಂಚಲನಾಧಿಕಂ ಅಂತ ಹೇಳ್ತಾರೆ. ಏನದು ಅಂದರೆ ಊಟ ಆದ ಮೇಲೆ ನಾವು 100 ಅಡಿ ತಿರುಗಾಡಬೇಕಂತೆ, ಶತಪಥಂ ಗಚ್ಚೇತ್ ಅಂತ ಹೇಳ್ತಾ ಇದ್ದಾರೆ. 100 ಅಡಿ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಂತೆ. ಆ 100 ಅಡಿ ನಾವು ತಿರುಗಾಡಿದರೆ ನಮಗೆ ವಿಶೇಷವಾಗಿರ್ತಕ್ಕಂಥ 100 ಅಡಿ ತಿರುಗಾಡಿದರೆ ಜೀರ್ಣ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಭಗವಂತನ ಚಿಂತನೆ ಮಾಡಬೇಕು ಅಂತಾರೆ, ಅದನ್ನೂ ದೇವರ ಪೂಜೆ ಮಾಡಿ ಪೂಜೆ ಅಂತ ಅರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಸಫರಂಚ ತಾಂಬೂಲ ಊಟ ಆಯಿತು, ತೀರ್ಥ ಆಯಿತು, ಚೂರು ತಿರುಗಾಡಿ ಆಯಿತು, ತಾಂಬೂಲ ಹಾಕೊಳ್ತೀವಲ್ಲ ಆ ತಾಂಬೂಲವನ್ನು ಕೂಡ ನಿನಗರ್ಪಿತ ಹರಿಯೇ ಅಂತ ಹಾಕೊಳ್ಳಿ. ತದನಂತರ ವಿಶೇಷವಾಗಿ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ, ಊಟ ಎಲ್ಲ ಆದ ಮೇಲೆ ತಮ್ಮ ನಿತ್ಯ ಕೃತ್ಯ ಗದ್ದೆ ಹೊಲ ನೋಡಿಕೊಂಡು ಬರಬೇಕು, ನಂತರ ಮತ್ತು ಸಾಯಂಕಾಲದ ಕಾರ್ಯಕ್ರಮ. ಈಗ ನಾವು ಅಷ್ಟೇ, ಬೆಳಿಗ್ಗೆ ಇಷ್ಟೆಲ್ಲ ಕಾರ್ಯಕ್ರಮ, ಬೆಳಿಗ್ಗೆ ಏಳಕ್ಕೆಲ್ಲ ಮುಗಿದು ಊಟ ಮುಗಿಸ್ಕೊಂಡು ಹೋಗ್ತೀರಾ? ಆಫೀಸಿಗೆ ಹೋಗ್ತೀರಾ? ಹೋಗಿ ಆಫೀಸಿಗೆ ಹೋಗಿ ಬರುವುದೆಲ್ಲ ದೇವರ ಪೂಜಾ ಅಂತ ಚಿಂತನೆ ಮಾಡಿ ಅದನ್ನ ಹೇಳ್ತಾ ಇದ್ದಾರೆ. ಆಗಿನ ಕಾಲಕ್ಕೆ ಅವರೆಲ್ಲ ವಸ್ತ್ರ ಹಾಕೊಂಡು, ಮೇಲೊಂದು ವಸ್ತ್ರ ಕೆಳದೊಂದು ವಸ್ತ್ರ ವಿಶೇಷವಾಗಿ ಉಟ್ಟು, ಮೇಲೆ ತಲೆ ಮೇಲೆ ಪೇಟೆ ಕಟ್ಟಿ ಮೇಲೊಂದು ಕೋಟ್ ತರ ಹಾಕೊಂತ ಇದ್ರು ಹಳೆ ಕಾಲದಲ್ಲಿ. ಅದೆಲ್ಲ ಪಟ್ಟಿ ಕೊಡುತ್ತಾರೆ, ಅವೆಲ್ಲ ಹಾಕೊಳ್ತಾ ಇದ್ದೇನೆ ಹರಿಯೇ, ಅದು ನಿನಗಾಗಲಿ. ಹಾಗೆ ಹೊರಗೆ ಹೋಗುವಾಗ ಒಳ್ಳೆ ಕನ್ನಡಿಯಲ್ಲಿ ನೋಡಿ ಹೋಗ್ತಾ ಇದ್ದೇನೆ, ಈ ಕನ್ನಡಿಯಲ್ಲಿ ನೋಡಿದ್ದು ನಿನ್ನ ಪೂಜೆ ಆಗಲಿ ಹರಿಯೇ. ನಾವಂತೂ ನೋಡ್ತೀವಲ್ಲ ಆಫೀಸ್ ಹೋಗ್ಲಿಕ್ಕೆ ಮುಂಚೆ ಕನ್ನಡಿ ಮುಂದೆ ನಿಂತು ಚೆನ್ನಾಗಿ ಹಿಕ್ಕೊಂಡು ಎಲ್ಲ ಮಾಡಿ ಹೋಗ್ತೀವಲ್ಲ. ಹೌದು, ಇದೆಲ್ಲ ನಾವು ನಿತ್ಯ ಮಾಡೋದೇ, ಆದರೆ ವಿಷನ್ ಒಂದು ಆಲೋಚನೆ ಇದ್ದಿಲ್ಲ. ಇದು ನನಗಲ್ಲ, ವಿರಾಟ್ ರೂಪಿ ಭಗವಂತ ಇದ್ದಾನಲ್ಲ ಅವನಿಗಿದು ಅಂತ ಆ ಹಿಕ್ಕೋ ಕಾಲಕ್ಕೆ ಈ ದೇವ ಮಂದಿರವನ್ನ ಚೆನ್ನಾಗಿ ಹಿಕ್ತಾ ಇದ್ದೇನೆ, ಅಂದ್ರೆ ಈ ಅಲಂಕಾರ ಮಾಡ್ತಾ ಇದ್ದೇನೆ ಅಂತ ಮಾಡಿ. ಅಂದ್ರೆ ಇಷ್ಟು ಕಾಲ ಈ ಶರೀರಕ್ಕೆ ಮಾಡ್ತಾ ಇದ್ದೇನೆ, ನನಗೆ ಮಾಡ್ತಾ ಇದ್ದೇನೆ ಅಂತ ಮಾಡಿದ್ವು, ಬೇಡ ಇನ್ನ ಮೇಲೆ ದೇವರಿಗೆ ಅಂತ ಮಾಡೋಣ, ಇನ್ನ ಚೆನ್ನಾಗಿ ಮಾಡೋಣ. ಏನೇನ್ ಸೆಂಟಿದ್ರು ಎಲ್ಲ ಹಾಕಿ ಬರಲಾಗಿಲ್ಲ, ಎಲ್ಲ ಮಾಡಿ ಅದು ದೇವರಿಗೆ ಅಂತ ಅರ್ಪಣೆ ಮಾಡಿ. ನಂತರ ಹೋಗಿದ್ದು ಆಫೀಸಿಗೆ ಹೋಗಿದ್ದು, ಹೋಗುವ ಕಾಲಕ್ಕೆ ನಾನಾ ಜನರನ್ನ ನೋಡಿದ್ದು, ಅಲ್ಲಲ್ಲಿ ಏನ್ ನೋಡಿದ್ದು ಅವೆಲ್ಲ ಭಗವಂತನಿಗೆ ಅರ್ಪಿತ ಹೇಳ್ತಾರೆ ಸ್ವಾಮಿ. ಅವಾಗೆ ಎತ್ತಿನ ಗಾಡಿ ಅಥವಾ ಪಾಲಕಿ ಇವೆಲ್ಲ ಇರ್ತಾ ಇತ್ತು, ಅಥವಾ ಕುದುರೆ ಗಾಡಿ ಟಾಂಗ ಇಂತಾವೆಲ್ಲ ಇರ್ತಾ ಇತ್ತು. ಅದರಲ್ಲಿ ಹೋಗುವುದೇನಿದೆ ಅದೇ ನಿನಗೆ ವಿಶೇಷವಾದ ರಥೋತ್ಸವ ಅಂತ ಚಿಂತನೆ ಮಾಡುತ್ತಾರೆ. ನಂತರ ಅಲ್ಲಿಗೆ ಹೋದ ಮೇಲೆ ವಿಶೇಷವಾಗಿ ಮಧ್ಯೆ ಮಧ್ಯೆ ನಿಂತು ಹಣ್ಣು ತಿಂದದ್ದು, ನೀರಿದ್ದ ಕಡೆ ಇದ್ದು ಮಡಿ ಉಟ್ಟು ಹಣ್ಣು ತಿಂದು, ಆ ತಿನ್ನುವ ಕಾಲಕ್ಕೆ ಲಕ್ಷಣೇತರ ವೀಕ್ಷಣ ಅಂತಾರೆ. ತಿನ್ನುವ ಕಾಲಕ್ಕೆ ಸುಮ್ಮನೆ ಊಟ ಮಾಡ್ತೀವ ತಿಂತೀವ, ಅದು ಇದು ನೋಡ್ತಾ ತಿಂತೀವಿ. ಆ ನೋಡೋ ಕಾಲಕ್ಕೆ ಏನೇನ್ ಕಾಣುತ್ತೆ ಅದೆಲ್ಲ ದೇವರ ತಿರೂಪ ಅಂತ ಚಿಂತನೆ ಮಾಡಿ ಕೃಷ್ಣ ಅರ್ಪಣೆ ಬಿಡಬೇಕಂತೆ. ಹಾಗೆ ಇದಂತೂ ನಮ್ಗೇನು ಕಡಿಮೆ ಇಲ್ಲ, ಆಫೀಸಿಗೆ ಹೋಗ್ತೀವಿ ಬರ್ತೀವಿ, ಎಷ್ಟೋ ಜನ ಮಾತಾಡಿಸ್ತಾರೆ, ಅಲ್ಲಲ್ಲಿ ಭಗವದ್ ರೂಪದ ಚಿಂತನೆ ಮಾಡಿಬಿಟ್ರೆ ಆಯ್ತು ಸ್ವಾಮಿ ನಿನ್ನ ರೂಪ ದರ್ಶನ ಅಂತ. ನಂತರ ಮನೆಗೆ ಬಂದ ಮೇಲೆ ವಿಶೇಷವಾಗಿ ಮತ್ತು ಕಾಲು ತೊಳೆದದ್ದು, ಪುನರಾಗಮನ ಮನೆಗೆ ಬಂದದ್ದು, ಮತ್ತು ಎರಡು ಕಾಲು ಕೈ ಕಾಲು ತೊಳೆದದ್ದು, ಮುಖ ತೊಳೆದದ್ದು, ನಿನ್ನ ಪೂಜೆ ಆಗಲಿ. ನಂತರ ಸಂಧ್ಯಾ ವಂದನೆಗೆ ಎರಡು ಮಡಿಯನ್ನ ಮುಟ್ಟು, ಕೌಶೇಯ ಯುಗ್ನ ಮಹಾಖಿಲಂ, ವಿಶೇಷವಾಗಿ ಎರಡು ರೇಷ್ಮೆ ಬಟ್ಟೆಯನ್ನ ಮುಟ್ಟು ಸಂಧ್ಯಾ ವಂದನೆ ಮಾಡಿದ್ದು ನಿನಗಾಗಲಿ ಹರಿಯೇ. ಸಂಜೆ ವಿಶೇಷವಾದ ಪೂಜಾ ಏನಿರುತ್ತೆ ಸಂಧ್ಯಾ ವಂದನ ನಿನ್ನ ಪೂಜಾ, ಅದು ನಿನಗಾಗಲಿ ಹರಿಯೇ. ನಂತರ ಏನು ಫಲಹಾರ ಊಟ, ಮತ್ತು ಕೃಷ್ಣ ನಿನಗರ್ಪಿತ, ಮತ್ತು ರಾತ್ರಿ ಅದು ಆಗುತ್ತಾ? ಇಷ್ಟೇ ಅಲ್ಲ, ಸ್ವಲ್ಪ ನಮ್ದು ಬೇರೆ ಎಲ್ಲ ಇರುತ್ತಲ್ಲ, ಮನೆಗೆ ಬಂದು ಕೂಡಲೆ ಅವ್ರು ಸರಿ ಮಾತಾಡಿದ್ದು ಇವ್ರು ಸರಿ ಮಾತಾಡೋದು, ಬರೀ ದೇವ್ರಿಗೆ ಅಂತ ಕೂತ್ರೆ ಆಗಲ್ಲ, ಅಪ್ಪ ಆ ದೇವ್ರು ಸಾಕು ಅಂತ ಅನಿಸ್ತದೆ, ಬೇಡ ಅಂದ್ರು. ಸರಿ, ದೇವರನ್ನೇ ನೆನೆಯಿರಿ, ಆ ಕಾಲಕ್ಕೆ ಏನು ಮಾತಾಡಿಸ್ತಾನೆ ಮತ್ತು ಅದನ್ನ ಕೃಷ್ಣ ಅರ್ಪಣೆ ಬಿಡಿ. ಸ್ವಾಮಿ ಅಲ್ಲಿ ನಾನು ಮರೆತು ಹೋಗ್ತಾ ಇದ್ದೇನೆ, ನಿನ್ನ ಬಿಟ್ಟು ನನಗೆ ಬೇರೆ ಸಖರಿಲ್ಲ ಅಯ್ಯ, ಆ ಮಾತಾಡಿದ್ದೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ. ನಂತರ ರಾತ್ರಿ ಊಟ ಆಯಿತು, ಊಟ ಮಾದ್ಮೇಲೆ ಮಲಗಬೇಕಲ್ಲ, ಮಲಗೋದು ಹೇಗೆ ಅಂತ ಹೇಳುತ್ತಾರೆ, ಆ ಹಾಸಿಗೆ ನಿನಗಾಗಲಿ ಹರಿಯೇ. ಯಾಕಂದ್ರೆ ನಾನು ಶರೀರದಲ್ಲಿ ಎಲ್ಲೋ ಇದ್ದೇನೆ, ಈ ಶರೀರ ಹೊತ್ತುಕೊಂಡು ಮೊದಲು ನೀನು ಮಲಗಿ ನಂತರ ನನಗೆ ನಿದ್ದೆ ಕೊಡ್ತೀಯ, ಒಳಗೆ ನನ್ನನ್ನ ನೀನೇ ವಿಶೇಷವಾಗಿ ಸುಷುಪ್ತಿ ಕೊಟ್ಟು ಆನಂದ ಪಡಿಸ್ತೀಯ, ಆದ್ರಿಂದ ನಿನಗಿದು ಹಾಸಿಗೆ ಆಗಲಿ ಹರಿಯೇ, ಈ ದಿಂಬು ನಿನಗಾಗಲಿ, ಹೊದಿಸುವುದು ನಿನಗಾಗಲಿ ಹರಿಯೇ ಅಂತ ಅರ್ಪಣೆ ಮಾಡಬೇಕಂತೆ ಹೇಳುತ್ತಾರೆ. ಕಶಿಪು ಉಪಬರಹಣ ಎಲ್ಲ ನಿನಗ, ಕಶಿಪು ಅಂದ್ರೆ ಹಾಸಿಗೆ, ಮೇಲಿರುವಂತ ದಿಂಬು, ಇವೆಲ್ಲ ನಿನಗಾಗಲಿ ಹರಿಯೇ, ಇಲ್ಲಿರುವ ಆ ರೂಪಗಳು ನಿನಗರ್ಪಿತ ಅಂತ ಸುಖಪಟ್ಟದ್ದೆಲ್ಲ ನಿನಗರ್ಪಿತ. ಕೊನೆಗೆ ಹೇಳುತ್ತಾರೆ ಎಷ್ಟು ರಹಸ್ಯಗಳು ಹೇಳಿಕೊಡುತ್ತಾರೆ ಅರಣ್ಯಕಾಚಾರ್ಯರು ಅಂದ್ರೆ, ನನ್ನ ಇಡೀ ಜೀವನ 100 ವರ್ಷ ಅಂತ ಲೆಕ್ಕಕ್ಕಾದರೆ ಅದರಲ್ಲಿ 50 ವರ್ಷ ನಿದ್ದೆಯಲ್ಲೇ ಕಳೆದು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ 50 ವರ್ಷ ಸಾಧನೆ ಮಾಡಿದ ಫಲ ಬರಬೇಕಾ, ನಿದ್ದೆ ಮಾಡಿದ್ರು ಕೂಡ ಈ ಚಿಂತನೆ ಮಾಡಿ ಅಂತಾರೆ. ಏನದು ಅಂದ್ರೆ, ಸ್ವಾಮಿ ರಾತ್ರಿ ನಾನು ಮಲಗಿದಾಗ್ಲಿಂದ ಏಳುವ ಪರ್ಯಂತ ಏನೇನು ನಿದ್ದೆ ಮಾಡಿದೆ, ಆ ನಿದ್ದೆಯಲ್ಲಿ ಏನು ಸ್ವಪ್ನದಲ್ಲಿ ನಾನು ಕಂಡೆ ತಿರುಗಾಡಿದೆ ತಿಂದೆ ಏನು ಮಾಡಿದೆ, ನಂತರ ಸುಷುಪ್ತಿ ಅದರಲ್ಲಿ ಚೆನ್ನಾಗಿ ಮಲಗಿ ಸುಖಪಟ್ಟೆ, ಅವೆಲ್ಲವೂ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಬೆಳಿಗ್ಗೆ ಎದ್ದು ಸಂಕಲ್ಪ ಮಾಡಿ ಕೃಷ್ಣಾರ್ಪಣೆ ಬಿಡಬೇಕಂತೆ. ಅವಾಗ ಏನಾಗುತ್ತೆ ಅಂದ್ರೆ 50 ವರ್ಷ
ಭಗವಂತನನ್ನ ವಿಚಿತ್ರವಾದ ರೀತಿಯಲ್ಲಿ ಅಖಂಡ ಧ್ಯಾನ ಮಾಡಿದ್ರೆ ಎಷ್ಟು ಫಲ ಬರಬೇಕು, ರಾತ್ರಿ ನಿದ್ದೆ ಮಾಡಿದ್ರು ಕೂಡ ಬರುತ್ತೆ ಯಾವಾಗ ಈ ಚಿಂತನೆ ಮಾಡಿದರೆ ಅಂದ್ರು. ಈಸಿ ವೇ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದ್ಭುತವಾದ್ದು, ದೇವರಿಗೆ ಪ್ರತಿಯೊಂದನ್ನು ಸರೆಂಡರ್ ಮಾಡುವಂತಹ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಆ ರೀತಿಯಲ್ಲಿ ಆ ರಾತ್ರಿ ಎಲ್ಲ ಮಾಡಿದ್ದು, ಪುನಃ ಹೇಳ್ತಾರೆ ಸ್ವಾಮಿ ಈ ಒಂದು ದಿನದ್ದು ಮಾತ್ರ ಅಲ್ಲಯ್ಯ, ನಾನು ಹುಟ್ಟಿದಾಗಲಿಂದ ಇವಾಗ ಇಷ್ಟು ಗೊತ್ತಾಯಿತು. ಈ ತರ ಮೊದಲೇ ಗೊತ್ತಾಗಿದ್ರೆ, ಹುಟ್ಟಿದಾಗಲಿಂದ ಪ್ರತಿಯೊಂದು ದಿವಸ ಇಂಥ ಸಾಧನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಆ ಕಾಲದಲ್ಲಿ ದೇವರು ನೆನಪಾಗಿಲ್ಲ, ಮತ್ತೆ ಅವಾಗ ನೆನಪಾಯಿತು, ಆಗ ನಡೆದದ್ದೆಲ್ಲ ಈಗ ಅರ್ಪಣೆ ಮಾಡುತ್ತೇನೆ ಅಂದ್ರೆ ಕೊಡು ಅಂತ ದೇವರು ಹೇಳ್ತಾನಂತೆ. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಿಬಿಡಯ್ಯ ಅದು ಹೇಳ್ತಾರೆ. ಯಸ್ಮಿನ್ ಜನ್ಮನಿ ಏವ ಅನುಸಂಧಾನ ಸಾಮರ್ಥ್ಯಂ ಈಶ್ವರೋ ದದಾತಿ, ಯಾರ ಜನ್ಮದಲ್ಲಿ ಇಂಥ ಅನುಸಂಧಾನ ಮಾಡುವಂತಹ ಸಾಮರ್ಥ್ಯವನ್ನ ಈ ಚಿಂತನೆಯನ್ನ ಮಾಡಬೇಕು ಅಂತ ಹಂಬಲ, ಆ ಕೃಷ್ಣಾರ್ಪಣೆ ಮಾಡುವ ಬುದ್ಧಿಯನ್ನ ಕೊಟ್ಟು ಕೃಷ್ಣಾರ್ಪಣೆ ಬೆಳೆಸ್ತಾನೋ ಅವಾಗ ಏನು ಮಾಡಬೇಕು ಅಂತೆ. ಸ್ವಾಮಿ ಈ ಜನ್ಮದಲ್ಲಿ ನಾನು ಹುಟ್ಟಿದಾಗಲಿಂದ ಈ ದಿವಸ ಪರ್ಯಂತ ಮಾಡಿದ ಸಕಲ ಕರ್ಮಗಳು, ತಿಂದದ್ದು ತಿರುಗಾಡಿದ್ದೆಲ್ಲ ಇದೇ ತರ ನಿನ್ನ ಪೂಜೆ ಆಗಲಿ ಹರಿ ಅಂತ ಅರ್ಪಣೆ ಮಾಡ್ತಾ ಇದ್ದೇನಯ್ಯ ಅಂದ್ರೆ ಕೊಡು ಅಂತಾನೆ. ಹಾಗೆ ಇವತ್ತೇನೋ ಬುದ್ಧಿ ಕೊಟ್ಟಿದ್ದೀಯ, ನಾಳೆ ಬೆಳಿಗ್ಗೆ ನನ್ನ ಕ್ರಮಾನುಸಾರ ಅದು ಹೋಗ್ಬಿಡಬಹುದು. ಆದ್ದರಿಂದ ಈಗಿನಿಂದ ನಾಳೆ ನಾನು ಸಾಯೋ ಪರ್ಯಂತ ಈ ಜನ್ಮದಲ್ಲಿ ಏನೇನು ಕರ್ಮಗಳಾಗುತ್ತೆ ಆ ಕರ್ಮಗಳೆಲ್ಲ ನಿನ್ನ ಪೂಜೆ ಆಗಲಿ ಹರಿ ಅಂದ್ರೆ ಭಗವಂತ ಸ್ವೀಕಾರ ಮಾಡುತ್ತಾನಂತೆ. ಇದನ್ನೇ ನಾರಾಯಣಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಕರ್ಮ ಸಂಘ ಅಂತ ಹೇಳುತ್ತಾರೆ. ದೇವರಿಗೆ ಕರ್ಮ ಸಂಘಗಳನ್ನು ಅರ್ಪಣೆ ಮಾಡಬೇಕು ಅಂದ್ರೆ ಗುಂಪುಗಳು. ಆ ಗುಂಪುಗಳು ಯಾವುದು ಅಂದ್ರೆ ಅದು ಹೇಳ್ತಾರೆ, ನಾನ ಈ ಜನ್ಮದಲ್ಲಿ ಪ್ರತಿಯೊಂದು ದಿವಸ ಮಾಡಿದ ಎಲ್ಲಾ ಸಾಧನೆಗಳು, ಇನ್ನ ಮುಂದೆ ಮಾಡುವ ಸಾಧನೆಗಳು, ಇನ್ನ ಬದುಕಿದ್ದು ತಿಂದದ್ದು ತಿರುಗಿದ್ದು ಕೊಡಬೇಕದ್ದು ಎಲ್ಲ ಸ್ವಾಮಿ ನಿನಗರ್ಪಿತ ಹರಿ, ನಿನಗರ್ಪಿತ ಹರಿ. ಅವಾಗೆ ಇಷ್ಟು ಬಂದರೆ ಮತ್ತಷ್ಟರಾಸೆ ಅಂತ. ಯಾಕೆ ಅಂದ್ರೆ ಹಿಂದೆ ಯಾವ ಜನ್ಮ ಬಂದಿತ್ತು, ಕತ್ತೆಯಾಗಿದ್ವೋ ಕೋಳಿಯಾಗಿದ್ವೋ ಅದೆಲ್ಲ ಕೊಡಲ ಹರಿಯೇ ಅಂದ್ರೆ ಕೊಡು ಅಂತಾನೆ. ಅದಕ್ಕೆ ಹೇಳುತ್ತಾರೆ, ದೇವರ ಹೊಟ್ಟೆಯಿಂದ ಬಂದ ಮೊದಲನೇ ಜನ್ಮದಿಂದ ಮೋಕ್ಷಕ್ಕೆ ಹೋಗುವ ಪರ್ಯಂತ ಇರುವ ಕೊನೆ ಜನ್ಮ ಪರ್ಯಂತ ಎಲ್ಲಾ ಜನ್ಮಗಳಲ್ಲಿ ಏನೇನು ಕರ್ಮ ನೀನು ಮಾಡಿಸಿದ್ದಿ ಹರಿಯೇ, ಅಲ್ಲಿ ತಿಂದದ್ದು ತಿರುಗಾಡಿದ್ದು ಕೊಡದದ್ದು ಏನೇನು ಮಾಡಿದ್ದು ಎಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ದೇವರಿಗೆ ಯಾವ ದಿನ ಕೈ ಮುಗಿದು ಬಿಡುತ್ತೀವೋ ಅವಾಗ ಎಲ್ಲಾ ಜನ್ಮಗಳು ದೇವರ ಪೂಜೆ ಆಗಿಬಿಡುತ್ತೆ. ಅರಣ್ಯಕಾಚಾರ್ಯರು ವಿಶ್ವ ದೊಡ್ಡ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಅವರು ಇದನ್ನ ಇಡೀ ಜೀವನಾನುಷ್ಠಾನ ಮಾಡಿದ್ದಾರೆ. ಹಾಗೆ ನಾವು ಯಾಕೆ ಮಾಡಬಾರದು ಅಂತ ಹೇಳ್ತಾರೆ. ಈ ಇಷ್ಟು ಹೇಳಿದ್ದೀರಲ್ಲ ಸಾಧನ ಅಂತ ಹೇಳಿ ಆ ರಹಸ್ಯವನ್ನ ತಿಳಿಸಿಕೊಟ್ಟಿದ್ದೀರಲ್ಲ, ಇದಕ್ಕೇನಾದ್ರೂ ಒಂದು ಹೆಸರಿದೆಯಾ ಅಂತ ಕೇಳಿದ್ರೆ ಅಂತ ಹೇಳ್ತಾರೆ, ಇದಕ್ಕೆ ಬಿಂಬ ಪೂಜಾ ಅಂತ ಹೆಸರಯ್ಯ. ಬಿಂಬ ಪೂಜನ ನಂತರ ನಚ ಮುಕ್ತಿರಸ್ತಿ ಕಸ್ಯಚಿತ್ ಅಂತ ಹೇಳ್ತಾರೆ. ಇದು ಈ ನನಗೆ ಮಾತ್ರ ಅಲ್ಲ, ಎಲ್ಲರೂ ಇದೇ ತರ ಬಿಂಬಮೂರ್ತಿಯ ಪೂಜೆ ಮಾಡಲೇಬೇಕಯ್ಯ, ಈ ತರ ಮಾಡದಿದ್ರೆ ಯಾರಿಗೂ ಮುಕ್ತಿ ಬರಲ್ಲ ಅಂತ ಅವರೆಲ್ಲ ಮಾಡಿದ ದೊಡ್ಡವರು ಮಾಡಿದ ರಹಸ್ಯವನ್ನೆಲ್ಲ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಕೂಡ ಆಚಾರ್ಯರ ನೆನದು, ಆಚಾರ್ಯರು ಕೊಟ್ಟಂತ ದೊಡ್ಡ ಭಾಗ್ಯ, ಶ್ರೀಹರಿ ಎಂಬ ಭಾಗ್ಯ, ಅವನು ನಾವು ಬೇರೆ ಎಂಬ ಭಾಗ್ಯ, ನಾನು ಅವನು ಒಂದೇ ಅಂತ ಹೇಳಿ ಇಲ್ಲದನ್ನ ಚಿಂತಿಸಿ ಹಾಳಾಗುವ ದೌರ್ಭಾಗ್ಯದಿಂದ ತಪ್ಪಿಸಿದ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಅವರು ಕೊಟ್ಟಂತ ಸುಲಭ ಸಾಧನೆ, ನಾವು ಮಾಡುವ ನಿತ್ಯ ಕೆಲಸಗಳೇ ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡುವುದೆಂಬ ದೊಡ್ಡ ಸಾಧನೆಯನ್ನ ಅರಣ್ಯಕಾಚಾರ ನಮ್ಗೆ ತಿಳಿಸಿಕೊಟ್ರಲ್ಲ, ಇದನ್ನು ನಾವು ಈ ಮಧ್ಯನವಮಿ ಸಂದರ್ಭದಲ್ಲಿ ಚೆನ್ನಾಗಿ ಮನನ ಮಾಡಿ ಅದನ್ನೆಲ್ಲ ಕೂಡ ವಿಶೇಷವಾಗಿ ಚಿಂತನೆ ಮಾಡುತ್ತಾ ದಿನ ಆಗ್ಲು ಇವತ್ತಿಂದಲೇ ಶುರು ಮಾಡೋಣ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಮುಂದೆ ಭೋಜನ ಬರಲಿಕ್ಕಿದೆ, ಆ ಭೋಜನ ಮಾಡುವಾಗ ಹರಿಯೇ ನೀ ಕೊಟ್ಟದ್ದು ನಿನಗರ್ಪಿತ ಅಂದು ಮಾಡ. ನಂತರ ಇಲ್ಲಿಂದ ಪ್ರವಚನದಿಂದ ಆ ಸಂಘ ಇಲ್ಲಿಂದ ನಿಮ್ಮ ಮನೆಗೆ ಹೋಗ್ಬೇಕಲ್ಲ, ಆ ಹೋದದ್ದು ನಡೆದದ್ದು ಅಥವಾ ಕಾರಲ್ಲಿ ಹೋದದ್ದು ಅವೆಲ್ಲ ನಿನಗರ್ಪಿತ ಹರಿಯೇ ಅನ್ನಿ. ಮನೆಗೆ ಹೋದ ಮೇಲೆ ಊಟ ಮಾಡಿ ಮತ್ತು ರಾತ್ರಿ ಎಲ್ಲ ಮಾಡಿದ್ದು ಹರಿಯೇ ನಿನಗರ್ಪಿತ. ಹಾಗೆ ಬೆಳಿಗ್ಗಿಂದ ರಾತ್ರಿವರೆಗೆ ಮಾಡಿದ ಸಕಲ ಕರ್ಮಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡುವುದೇ, ಬಿಂಬಮೂರ್ತಿಗೆ ಅರ್ಪಣೆ ಮಾಡುವುದೇ ನಿಜವಾದ ಸಾಧನೆ. ಅದರಲ್ಲಿ ಕರ್ಮಗಳನ್ನು ಮಾಡಬೇಕು, ಆ ಕರ್ಮ ಮಾಡುವಾಗ ದೇವರನ್ನ ನೆನೆಯಬೇಕು, ಎಲ್ಲವನ್ನ ಅರ್ಪಣೆ ಮಾಡಬೇಕು. ಎಚ್ಚರ, ಇದರಲ್ಲಿ ಒಂದು ಮಾತ್ರ ಸದಾ ಬಡಿತ ಇರಬೇಕು. ಹೇಗೆ ಎದೆ ಎಲ್ಲ ಬಡಬು ಅಂತ ಹೊಡಿತಾ ಇರುತ್ತೆ, ಆ ಥರ ನೀ ಸ್ವತಂತ್ರ, ನಾನು ಸ್ವತಂತ್ರ, ನೀನೇ ಪ್ರತಿಯೊಂದು ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದೀಯ. ನೀನು ಸ್ವತಂತ್ರ ಕರ್ತೃ, ನಾನು ಪರಾಧೀನ ಕರ್ತೃ. ಅಂದರೆ ನೀ ಮಾಡಿಸಿದರೆ ಮಾಡುವವ ಅನ್ನ ಚಿಂತನೆಯಿಂದ ನಾವು ಆ ವಿಶೇಷವಾಗಿ ಭಗವಂತನನ್ನ ಹೆಜ್ಜೆ ಹೆಜ್ಜೆಗೂ ನೆನೆಯುತ್ತಾ ಸಾಧನೆ ಮಾಡಬೇಕು. ಇಲ್ಲಿ ಎಚ್ಚರ ಕೊಡ್ತಾರೆ ಅರಣ್ಯಕಾಚಾರ್ಯರು, ನೀವೇನು ಈ ಸಾಧನ ಅಂತ ಆಚಮನ ಸ್ನಾನ ಸಂಧ್ಯಾ ಪೂಜಾ ಎಲ್ಲ ಮಾಡ್ತಾ ಇದ್ದೀರಾ, ಈ ಮಾಡುವಾಗ ದೇವರು ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಪೂರ್ವಕ ಮಾಡಿದ್ದೀರಾ? ಪ್ರತಿಯೊಂದು ಕರ್ಮ ಸಾವಿರಾರು ನೀಚ ಜನ್ಮಗಳನ್ನ ಕತ್ತರಿಸಿ ಹಾಕಿ ಉದ್ಧಾರ ಮಾಡುತ್ತೆ. ಇಲ್ಲವಾ, ದೇವರು ಮಾಡಿಸ್ತಾ ಇದ್ದಾರೆಂಬ ಎಚ್ಚರ ಇಲ್ಲದೆ ಇದೇ ಕರ್ಮ ಸ್ನಾನ ಸಂಧ್ಯಾ ಪೂಜಾ ಇತ್ಯಾದಿಗಳನ್ನ ಮಾಡಿದರ ದೇವರು ಮಾಡಿಸ್ತಾ ಇದ್ದಾನೆಂಬ ಮರೆತು ನಾ ಮಾಡ್ತಾ ಇದ್ದೇನೆ ನಾ ಮಾಡ್ತಾ ಇದ್ದಾನೆ ಎಂಬುದು ಮಾಡಿದ್ದಾಯಿತಾ? ಅವಾಗೆ ಪ್ರತಿಯೊಂದು ಕರ್ಮ ಒಂದು ಆಚರಣೆ ಸಾಕು, ನಾನಾ ನೀಚ ಜನ್ಮಗಳು ಸಾವಿರಾರು ನೀಚ ಜನ್ಮಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬರೇ ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಪರಿಹರಣ ತಾಳ ತಟ್ಟೋದು ನಂತರ ಉಪನ್ಯಾಸ ಕೇಳೋದು ಇದು ಮುಖ್ಯ, ಆದರೆ ಅದರೊಳಗೆ ಪ್ರಧಾನವಾದ್ದು ಯಾವುದು? ದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರವೇ ಇಲ್ಲದಿದ್ದರೆ ಈ ಮಾಡಿದ ಪ್ರತಿಯೊಂದು ಕೂಡ ನೂರಾರು ನೀಚ ಜನ್ಮಗಳು ಬರಲಿಕ್ಕೆ ಕಾರಣ ಆಗುತ್ತಲ್ಲ, ಅದು ಸಾಧನೆಯೇ ಹಾಗಲ್ಲ. ಆದ್ದರಿಂದ ಪ್ರಧಾನ ಸಾಧನೆ ಯಾವುದು ಅಂದ್ರೆ ಭಗವಂತ ಸ್ವತಂತ್ರ, ನಾವು ಸ್ವತಂತ್ರ ಎಂಬ ಎಚ್ಚರ ಪೂರ್ವಕ ಕರ್ಮಗಳನ್ನು ಮಾಡುವುದು ಪ್ರಧಾನ ಸಾಧನ. ಅದರೊಳಗೆ ಅನುಸಂಧಾನ ಪೂರ್ವಕ ಬೆಳಗ್ಗೆನಿಂದ ರಾತ್ರಿವರೆಗೂ ಸಕಲ ಕರ್ಮಗಳನ್ನ ನಾವು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋಣ. ಈ ಮಧ್ವನವಮಿ, ಈ ವಿಶೇಷವಾಗಿರತಕ್ಕಂಥ ಅರಣ್ಯಕಾಚಾರ್ಯರು ಕೊಟ್ಟ ಜ್ಞಾನ ನಮಗೆ ಅನುಷ್ಠಾನ ಬರಲಿ ಅಂತ ಶ್ರೀಮದ್ ಆಚಾರ್ಯರನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡೋಣ. ಆಚಾರ್ಯರ ಅನುಗ್ರಹದಿಂದ ನಾವು ವಿಶೇಷವಾಗಿ ಈ ಒಂದು ವರ್ಷ ಅನುಷ್ಠಾನ ಮಾಡೋಣ. ಅನುಷ್ಠಾನ ಮಾಡಿ ಬರೋ ಮಧ್ವನವಮಿ ಮತ್ತು ಇದೇ ಎಲ್ಲಾ ಕರ್ಮಗಳನ್ನ ಮಧ್ವಾಚಾರ್ಯರ ಅಂತರ್ಯಾಮಿ ಭಗವಂತನಿಗೆ, ಕೃಷ್ಣ ನೀನಯ್ಯ ಪ್ರವಚನ ಮೂಲಕ ತಿಳಿಸಿದೀಯ, ಅದನ್ನ ಅನುಷ್ಠಾನ ಮಾಡಿಸಿದೀಯ, ಇದೆಲ್ಲ ನಿನಗೆ ಅರ್ಪಿತ ಹರಿ ಅಂತ ಅವತ್ತು ಸಂತೋಷವಾಗಿ ಕೃಷ್ಣ ಬಿತ್ತವೂ ಬಿಟ್ಟದ್ದಾಯಿತು. ಸಾಮೂಹಿಕವಾಗಿ ಗಂಟನ್ನ ಆ ಭಗವಂತನಿಗೆ ಅರ್ಪಣೆ ಕೊಟ್ಟರೆ ಅದು ನೀವು ನಿಜವಾಗಿ ಮಾಡುವ ಮಧ್ವನವಮಿ ಉತ್ಸವ, ಮಧ್ವರಾಯನ ನಿಜವಾದ ಆರಾಧನೆ ಆಗುತ್ತೆ. ಆ ರೀತಿಯಾಗಿ ನಾವೆಲ್ಲ ಮಾಡೋಣ. ನಿಜವಾಗಿ ಸಂತೋಷ ಆಗಿದೆ, ಯಾಕೆಂದ್ರೆ ಭರತದೇಶದಲ್ಲಿ ಇಷ್ಟೆಲ್ಲ ಅನುಕೂಲ, ಎಷ್ಟೋ ಎಲ್ಲರೂ ಪ್ರವಚನ ಮಾಡುವಂತವರು, ದೊಡ್ಡವರು, ಗುರುಗಳು ಎಲ್ಲರೂ ಸಿಕ್ಕಿರುವಾಗಲೂ ಮಾಡದೇ ಇರುವಂತಹ ಜನ ಎಷ್ಟೋ ಜನ ಇರ್ತಾರೆ. ಅಂತಹದ್ದು ದೂರ ದೇಶ, ಎಲ್ಲಿಗೂ ಹೋಗಿ ಹೊಟ್ಟೆ ಪಾಡಿಗಾಗಿ ಅಲ್ಲಿದ್ದು, ಆದರೂ ನಮ್ಮತನ ಬಿಡದೆ, ಆಚಾರ್ಯನನ್ನು ನೆನೆಯೋದು ಬಿಡದೆ ಅಲ್ಲಿ ಮಧ್ಯವನ್ನು ಆಚರಣೆ ಮಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀರಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಇಲ್ಲಿದ್ದವರಿಗೆ ಆಚಾರ್ಯರ ತತ್ವಜ್ಞಾನ ನನಗೆ ತಿಳಿದಷ್ಟು ಹಂಚುತ್ತಾ ಇದ್ದೇನೆ, ಆದರೆ ನಿಮಗೆ ಕೊಡೋದರಲ್ಲಿ ನನಗಿನ ವಿಶೇಷ ಆನಂದ ಆಗ್ತಾ ಇದೆ. ಭಗವಂತನಿಗೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ಏನು, ನಮ್ಮ ಚಿತ್ರ ರಾಮಚಂದ್ರನ್ ಅವರಿದ್ದಾರೆ, ಅವರು ಇಲ್ಲಿಗೆ ಬಂದಿದ್ರು, ಅವರನ್ನು ನೋಡಿದಾಗ ತುಂಬಾ ಸಂತೋಷ ಆಯಿತು. ಒಳ್ಳೆ ದೀಕ್ಷಾ ಎಲ್ಲ ಇಟ್ಟುಕೊಂಡಿದ್ದಾರೆ, ಅಂಥವರೇ ನೀವೆಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರೂ ಸೇರಿದ್ದೀರಾ, ಆದ ಕಾರಣ ನಿಮ್ಮೆಲ್ಲರ ಈ ಸಾಧನೆ ಹಾಗೆ ನಡೆಯಲಿ. ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಎಲ್ಲಾ ಭಗವಂತ ಕೊಟ್ಟು ಕೇರಳಿತನ್ನ ಅನುಷ್ಠಾನ ಮಾಡುವಂತಹ ಭಾಗ್ಯ ನಮಗೆ ಬೇಕು. ಅದನ್ನು ಮಧ್ವರಾಯರು ಕರುಣೆ ಮಾಡಲಿ. ಅವರ ವಿಶೇಷವಾಗಿರತಕ್ಕಂತಹ ಶಾಸ್ತ್ರ ಸಂಪತ್ತು ಏನಿದೆ ಆ ಶಾಸ್ತ್ರವನ್ನ ಸದಾ ಕೇಳಿ ಮನನ ಮಾಡಿ ಅದನ್ನು ಅನುಷ್ಠಾನಕ್ಕಿಡುವ ಭಾಗ್ಯ ಅವರು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎರಡು ವಾಕ್ಕುಸುಮಗಳನ್ನ ಮಧ್ವರ ಅಂತರ್ಯಾಮಿ ಆ ಗೋಪಾಲಕೃಷ್ಣನ ಪದಾರದಿಂದ ಕರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.
ಎರಡು ಮೂರು ನಿಮಿಷ ಆದ್ರೆ ಟೈಮ್ ಅಲ್ಲಿ ಆಮೇಲೆ ಬರೋದಿಲ್ಲ.